यस्तास्तमस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ಇಲ್ಲ ವಿಶ್ವರೂಪಾಧ್ಯಾಯ ಮುಗಿದಿತ್ತು. ಎಷ್ಟನೇದ? 32. ಊಜಃ ಸಹೋ ಬಲವತಾಂ ಕರ್ಮ ಅಹಂ ವಿದ್ಧಿ ಸಾತ್ವತಾಂ. ಈ ಸಾತ್ವತಾಂ ಶಬ್ದಕ್ಕೆ ಎರಡು ಅರ್ಥ. ಯಾದವರು ಅಂತ ಒಂದು ಅರ್ಥ, ಯಾದವರಿಗೆಲ್ಲ ಸಾತ್ವತರು ಅಂತ ಹೆಸರು. ಇನ್ನು ಸಾತ್ವದ ಸತ್ವಗುಣ, ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಥವ ಜನರಿಗೆ ಅಪಾರ ದುಃಖ ಗಡಿಯುವ ಗುರುಪವಮಾನ ಸಲಹೆಮ್ಮ. ಸಾತ್ವಿಕರಲ್ಲಿ ಏನು ಓಜಸ್ಸು ಅಂತಿದೆ, ಸಹಸ್ ಅಂತಿದೆ, ಸಹಸ ದೇವ ಸಹಸಹ ಅಂತವಂತಲ್ಲ, ಸಹಸ್ ಅಂತ ಏನಿದೆ, ಬಲ ಓಜಸ್ ತೇಜೋ ದ್ಯುತಿಧರ ವಿಷ್ಣು ಸಹಸ್ರನಾಮ. ಬಲ ಏನಿದೆ ಮತ್ತು ಸಾಧನೆ ಏನಿದೆ ಅದಿಷ್ಟು ಕೂಡ ನನ್ನಲ್ಲಿ ವಿಭೂತಿ ನನ್ನ ವಿಭೂತಿ ರೂಪದಿಂದ ಬಂದಿದೆ ಅಂತ ಪರಮಾತ್ಮ ಹೇಳಿದ. ಸಾತ್ವತಾಂ ನವಮೂರ್ತಿ ನಾಮ ಆದಿಮೂರ್ತಿರಹಂ ಪುರಾ. ಇನ್ನು ಸಾತ್ವತರೊಂಬ ಶಬ್ದಕ್ಕೆ ವೈಷ್ಣವರು ತಂತ್ರಸಾರ ಅನುಷ್ಠಾನ ಮಾಡೋರು ಪಂಚರಾತ್ರ ಒಪ್ಪೋರು ಅಂತ ಹೇಳ್ತಾ ಅವರು ನವಮೂರ್ತಿಗಳನ್ನು ಹೇಳ್ತಾರೆ. ನವಮೂರ್ತಿಗಳು ದೇವರಿಗೆ ಒಂಬತ್ತು ಮೂರ್ತಿಗಳು. ಒಂಬತ್ತು ಮೂರ್ತಿಗಳು ಅಂದರೆ ಯಾವುದು? ವಿಮಲ, ಉತ್ಕರ್ಷಣಿ, ಕ್ರಿಯಾ, ಜ್ಞಾನ, ಯೋಗ, ಪೃಥ್ವಿ, ಸತ್ಯ, ಈಶಾನ, ಅನುಗ್ರಹ ಅಂಥೇಳಿ ದೇವರ ಅಷ್ಟದಳದ ಕಮಲದಲ್ಲಿ ಚಿಂತನೆ ಮಾಡಬೇಕು. ವಿಮಲ ಉತ್ಕರ್ಷಣಿ ಮಾಡಿಬಿಟ್ಟು ಮಧ್ಯ ಅನುಗ್ರಹ ಶಕ್ತಿ, ಅಲ್ಲಿ ಶೇಷದೇವರನ್ನ ಆವಾಹನ ಮಾಡಿ ಅಲ್ಲಿ ಪರಮಾತ್ಮನ ಆವಾಹನ ಮಾಡಿ ಪೂಜೆ ಮಾಡಬೇಕು ಅಂತ ಇರೋದು ಪೀಠ ಪೂಜೆಯೊಳಗೆ. ಅದು ನವಮೂರ್ತಿಗಳು. ನವಮೂರ್ತಿಗಳು ವಿಮಲಾದಿಗಳು, ಭಗವದ್ ರೂಪದ ಮೂರ್ತಿಗಳು ಒಂದು, ಲಕ್ಷ್ಮೀ ರೂಪದ ಮೂರ್ತಿಗಳು ಆದಮೇಲೆ. ಅಷ್ಟೇಳೋದಕ್ಕೋಸ್ಕರ ವಿಭೂತಿ ರೂಪ ಇರೋದು ಸಾಕ್ಷಾತ್ ರೂಪಗಳು ನನವು ಅಂತ ಹೇಳೋಕ್ಕೆ ವಿಮಲಾದಿಗಳನ್ನು ಹೇಳಿದ್ದು. ತಂತ್ರಸಾರ ಓದಿದಾಗ ಅರ್ಥ ಆಗುತ್ತೆ. ಸಹೋಬಲವತಾಂ ಓಜೋಸ್ಮಿ ಓಜೋ ಅವಷ್ಟಂಬ ಬಲಯೋರಪಿ ಪ್ರಮಾಣಂ. ಓಜಸ್ಸು ಅಂದರೆ ಅವಷ್ಟಂಬ ಬಲಯೋರಪಿ ಪ್ರಮಾಣಂ. ಸಾತ್ವತಾಂ ಭಾಗವತಾನಾಂ ಕರ್ಮ ಅಹಮಿತಿ ವಿದ್ಧಿ. ಯಾರೇ ಭಗವದ್ಭಕ್ತರು ಕೆಲಸ ಮಾಡಿದರೂ ಕೂಡ ಅದು ಶ್ರೇಷ್ಠ ಕೆಲಸ ಆಗಿರುತ್ತೆ, ಅದರಲ್ಲಿ ವಿಭೂತಿ ರೂಪ ಇರುತ್ತೆ. ಸಾತ್ವತಾಂ ಪಾಂಚರಾತ್ರಿಕಾಣಾಂ ಶ್ರೀಯಾಧ್ಯೇ ಅಹಂ. ತಂತ್ರಸಾರದಲ್ಲಿ ಹೇಳಬೇಕಾದ್ರೆ ಆ ದೇವ್ರ ರೂಪ ಮಾತ್ರ ಹೇಳ್ತಾರೆ ವಿಮಲಾದಿಗಳನ್ನು. ಇಲ್ಲಿ ದೇವ್ರ ರೂಪ ಇದೆ, ಲಕ್ಷ್ಮೀ ರೂಪ ಇದೆ ಅಂತ ಹೇಳ್ತಾ ಸಾಕ್ಷಾತ್ ರೂಪಗಳು ಆತ್ ವಿಮಲಾದಿಗಳು ಮಾತ್ರ, ಉಳಿದೆಲ್ಲ ಲಕ್ಷ್ಮೀ ರೂಪಗಳು ಅಂತ ಅರ್ಥ ಅಂತ ಕ್ಲಾರಿಫಿಕೇಶನ್ ಇದೆ. ಸ್ವಕೀಯ ಮೂರ್ತಿರಹಂ ಕೀದೃಶ್ಯಃ ತಸ್ಮತ್ ಕೀದೃಶ್ಯಃ ಕೀದೃಶ್ಯಃ ತಾಹ ಪುರಾ ಪೂರ್ವಕಾಲೇ ಪ್ರಥಮತಃ ಪೂಜ್ಯ ಇತ್ಯರ್ಥ. ಅದ್ಯಾವುದು ಅಂದರೆ ಸ್ಪಷ್ಟೀಕರಣ, ತಾತ್ಪರ್ಯದ ವಾಕ್ಯ ಇದು. ವಿಷ್ಣೋ ಶ್ರೀಯೋ ಬ್ರಹ್ಮಣಶ್ಚ ವಾಯೋ ಸಂಕರ್ಷಣಶ್ಚ ಚ ಸುಪರ್ಣಶ್ಚ ಚ ಸಂಪ್ರೋಕ್ತಃ ಪ್ರತ್ಯೇಕಂ ನವಮೂರ್ತಯಃ. ಇಷ್ಟು ಜನಕ್ಕೆ ಒಂಬತ್ತೊಂಬತ್ತು ಮೂರ್ತಿಗಳಿದೆ ಅಂಥೇಳಿ. ನಾರಾಯಣನಿಗೆ, ಮಹಾಲಕ್ಷ್ಮಿಗೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಸಂಕರ್ಷಣ ಶೇಷದೇವರಿಗೆ, ಸುಪರ್ಣ ಗರುಡದೇವರು, ಇಷ್ಟು ಜನಕ್ಕೂ ಏನಿವೆ? ಒಂಬತ್ತು ಮೂರ್ತಿಗಳಿವೆ. ಅದರಲ್ಲಿ ಸಾಕ್ಷಾತ್ ರೂಪಗಳು ವಿಷ್ಣುವಿಗಿರೋದು ಮಾತ್ರ, ಉಳಿದೆಲ್ಲ ಸನ್ನಿಧಾನ ಇರೋದು ಅಂತ ಅರ್ಥ. ಪೂಜ್ಯಾಹ ಸಾತ್ವತ ಸಂತ್ರೇಷು ತತ್ರ ಆದ್ಯ ಮೂರ್ತಯೋ ಹರೇಹೇ ಪ್ರಧಾನಾಹ. ಪ್ರಧಾನವಾದ ಒಂಬತ್ತು ಮೂರ್ತಿಗಳು ಅಂದರೆ ಯಾವುದು? ವಿಷ್ಣುವಿನ ರೂಪಗಳು. ಪ್ರಧಾನಾಸ್ತಾ ಹಿ ಸರ್ವೇಷಾಂ ಮೂರ್ತೀನಾಂ ಹರಿಮೂರ್ತಯ. ಎಲ್ಲವೂ ಹರಿಮೂರ್ತಿಗಳೇ. ಅಭೇದ ದೇವಮೂರ್ತಿ ನಾಮ ಏಕಮೂರ್ತಿಶ್ಚ ಸಾಸ್ಮೃತ. ಒಂದು ಮೂರ್ತಿ ಅಂತ ಬೇಕಾದ್ರೂ ಕರಿಬಹುದು ಅಭೇದ ಇರೋದರಿಂದ. ವಿಶೇಷಕ್ಕೋಸ್ಕರ ಒಂಬತ್ತು ಮೂರ್ತಿ ಅಂತ ಬೇಕಾದ್ರೆ ಕರಿಬಹುದು. ಕಿಂಚ ಸ್ವರೂಪತಶ್ಚ ಗುಣತೋ ನ ವಿಶೇಷ ಕಥಂಚನ ವಿಷ್ಣೋಸ್ತು ನವಮೂರ್ತಿ ನಾಂ ಪೂಜಾ ಚ ನವಧೇಷ್ಯತೆ ಇತಿ ವಚನಾದಾಸಾಂ ಸ್ವರೂಪತ್ವಂ ಸಿದ್ಧಂ. ಇನ್ನೊಂದು ವಾಕ್ಯ ಕೋಟ್ ಮಾಡಿದರು. ವಿಮಲಾದಿ ಒಂಬತ್ತು ರೂಪಗಳು ಕೂಡ ಪರಮಾತ್ಮನ ಏನಾಗಿದೆ ಅದು? ಸಾಕ್ಷಾತ್ ರೂಪಗಳೇ ಆಗಿವೆ. ಆ ಉಳಿದವ್ರದ್ದು ಬಿಟ್ಟುಬಿಟ್ಟು ವಿಷ್ಣೋಸ್ತ ನವಮೂರ್ತಿ ನಾಂ ಪೂಜಾ ಚ ನವಧಾಯಿಷ್ಯತೆ. ಎರಡು ರೀತಿ ಪೂಜೆ ಮಾಡಬಹುದು. ಒಂದು ರೀತಿ ಪೂಜೆ ಏನೋ ಅದೆಲ್ಲ ವಿಷ್ಣು ರೂಪಗಳು ಅಂಥೇಳಿ ಡೈರೆಕ್ಟಾಗಿ ಅರ್ಘ್ಯಪಾದ್ಯ ಒಟ್ಟಿಗೆ ಕೊಟ್ಬಿಡ್ಬೋದು, ಅಥವಾ ಇನ್ನು ಟೈಮ್ ಇತ್ತೋ ಅನುಸಂಧಾನ ಬಂತೋ ಪ್ರತ್ಯೇಕಕ್ಕೆ ಕೊಡ್ಬೋದು. ನೈವೇದ್ಯದಲ್ಲಿ ಹಾಗೇನೆ, ನರಸಿಂಹ, ಹಯಗ್ರೀವ, ವಿಷ್ಣು, ಅನೇಕ ಸಾಲಿಗ್ರಾಮನೋ ಪೂರ್ತಿರೋ ಇರುತ್ತೆ. ಈಗ ನೈವೇದ್ಯ ಮಾಡಬೇಕು. ಮಠಗಳಲ್ಲಿ ಏನು ಮಾಡ್ತಾರೆ, ಅಷ್ಟು ರೂಪಗಳಿಗೆ ಪ್ರತ್ಯೇಕ ಪ್ರತ್ಯೇಕ ಚಿಂತನೆ ಮಾಡಿ ಅದಕ್ಕೆ ಅನುಸಂಧಾನ ಮಾಡ್ತಾರೆ. ಅದು ಮನೆಗಳೇ ಅಷ್ಟು ನಿಮ್ಗೆ ಟೈಮ್ ಇದ್ದರೆ ಮಾಡ್ಬೋದು. ಟೈಮ್ ಇಲ್ಲದವ್ರು ಏನು ಮಾಡ್ಬೋದು? ಶಾರ್ಟ್ ಟೈಮ್ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ದೇವ್ರ ರೂಪಗಳು ಏನಿಲ್ಲ, ಭೇದ ಎಲ್ಲರಿಗೂ ಒಟ್ಟಿಗೆ ನೈವೇದ್ಯ ಮಾಡ್ಬೋದು. ಇಲ್ಲದಾದ್ರೆ ಒಂದೊಂದಕ್ಕೂ ಪ್ರತ್ಯೇಕ ಅನುಸಂಧಾನವನ್ನು ಮಾಡ್ಬೋದು. ತಿಳಿತಾ? ಅದೇ ರೀತಿ ತತ್ವನ್ಯಾಸ ಮಾತ್ರ ಕನ್ಯಾಸನ ಹಾಗೇನೆ, ಎಲ್ಲ ಮೂರ್ತಿಗಳು ತತ್ವನ್ಯಾಸ ಮಾತ್ರ ಕನ್ಯಾಸ ಮಾಡಿ ಪೂಜೆ ಮಾಡೋದು. ಸನ್ನಿಧಾನ ಬರಬೇಕಾದ್ರೆ ಪೂರ್ಣ ಸನ್ನಿಧಾನಕ್ಕೆ ಅದು ಬೇಕು. ನಿಮಗೆ ಎಂಟತ್ತು ಮೂರ್ತಿ ಇಟ್ಕೊಂಡಿದ್ದೀರಿ, ಸಾಧನೆದು ಆಚೆ ಬಂದಿದೆ, ಒಂದೊಂದಕ್ಕೂ ತತ್ವನ್ಯಾಸ ಮಾತ್ರ ಮುಗ್ದೋಗ್ಬಿಟ್ರೆ ಎಷ್ಟಾಗತ್ತದ? ಇವ್ರು ಪೂಜೆ ಮಾಡ್ತೇವೆ, ಉಳಿದವ್ರು ಇವ್ರು ಬೈತಾ ಇರ್ತಾರೆ, ಆಗಿರ್ತದೆ, ಗೊತ್ತಾಯ್ತಾ? ಎಷ್ಟತ್ತಾರ ಮುಗಿಯೋದಿಲ್ಲ ಅಂತೇಳಿ. ಮತ್ತು ಇವನಿಗೂ ಸಾಧ್ಯ ಇಲ್ಲ ಮಾಡೋದಕ್ಕೆ, ಅಷ್ಟು ಜನ ಕಾಯ್ತಿರ್ತಾರೆ. ಅವಾಗ ಏನು ಮಾಡ್ಬೋದು? ಒಟ್ಟಿಗೆ ಎಲ್ಲ ಸೇರಿಸಿ ಮಾಡಿಬಿಡ್ಬೋದು. ತುಂಬ ಟೈಮ್ ಇದೆಯೋ ಏನು ಮಾಡ್ಬೋದಾಗ ಪ್ರತ್ಯೇಕ ಪ್ರತ್ಯೇಕ ಮಾಡ್ಬೋದು. ಯಾವುದೇ ರೂಪ ಪರಮಾತ್ಮ ರೂಪ ರೂಪಗಳಿಗೆ ಭೇದ ಇಲ್ಲ ಅನ್ನೋ ವಿವೇಕ ಇದ್ರೆ ಸಮಸ್ಯೆ. ಆದರೆ ಈ ರೀತಿ ಯಾರಿಗೆ ಮಾಡಕ್ಕೆ ಬರೋದಿಲ್ಲ? ದೇವ್ರ ಪೂಜೆಯಲ್ಲಿ ಮಂಗಳಾರತಿ ಒಟ್ಟಿಗೆ ಬ್ರಾಹ್ಮಣದೇವರು ಎಲ್ಲರಿಗೂ ಒಟ್ಟಿಗೆ ಮಾಡಿಬಿಡುತ್ತೆ. ಆ ರೀತಿ ಮಾಡಕ್ಕೆ ಬರೋದಿಲ್ಲ, ಅದಕ್ಕೆ ಭೇದ ಇದೆ. ಎಷ್ಟೇ ಅವಸರ ಇದ್ದರೂ ಕೂಡ ದೇವರಿಗೆ ಮಾಡಿ ಲಕ್ಷ್ಮೀ ದೇವಿ ಮಾಡಿ ಒಂದು ಕ್ರಮ ಇದೆ, ಆ ಕ್ರಮದಲ್ಲೇ ಮಾಡಬೇಕು. ದೇವ್ರ ರೂಪಗಳಿಗೆ ಮಾತ್ರ ಏನು ಮಾಡಬಹುದು? ಐಕ್ಯ ಚಿಂತನೆ ಮಾಡಿ ಮಾಡಿಬಿಡ್ಬೋದು. ಅದನ್ನು ಹೇಳ್ತಾ ನಾರಾಯಣ ಬೊಮ್ಮ ಅದೇ ಅದೇ ಹೇಳ್ತಿರೋದು ಅವರ ಅನುಸಂಧಾನ ಮುಖ್ಯ. ಎಷ್ಟು ಟೈಮ್ ಬರುತ್ತೆ? ಎಲ್ಲ ದಿವಸಕ್ಕೆ ಒಂದೇ ರೀತಿ ಅನುಸಂಧಾನ ಮಾಡಕ್ಕೆ ಬರೋದಿಲ್ಲ. ಕೆಲವು ಫ್ರೆಶ್ ಆಗಿರ್ತಾನೆ, ಅವೆಲ್ಲ ಹೊಡೆಯುತ್ತೆ. ಕೆಲವೊಮ್ಮೆ ಏನಾಗುತ್ತೆ? ಯಾವುದು ಬರೋದಿಲ್ಲ, ಆ ಥರ ಆಗಿಬಿಡುತ್ತೆ. 3 ತಾಸು ಪೂಜೆ ಮಾಡಿದ್ರೆ ಕೆಲವೊಮ್ಮೆ ಕೆಟ್ಟ ಹಾಳಾಗೋಗಿರುತ್ತೆ, ಏನು ಉಪಯೋಗ ಆಗಿರಲ್ಲ. ಅವರಿಗೆ ಗೊತ್ತಾಗುತ್ತೆ ವೇಸ್ಟ್ ಆಗಿದೆ ಅಂತೇಳಿ, ಎಲ್ಲೆಲ್ಲೋ ಮೈಂಡ್ ಹೋಗಿಬಿಟ್ಟಿರುತ್ತೆ. ಕೆಲವು ಸರ್ತೆ ಫಾಸ್ಟೆಸ್ಟ್ ಪೂಜೆ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಅದೇ ಅವಸ್ಥೆ. ಅರ್ಜೆಂಟ್ ಅಡುಗೆ ರುಚಿಯಾಗಿರುತ್ತೆ, ನಿಧಾನ ಮಾಡಿ ಕೆಟ್ಟೋಗಿರುತ್ತಲ್ಲ ಆ ಥರ. ಈಗ ಭಾರಿ ಮನಸ್ಸಿ ವಯಸ್ಸು ಏನು ಹಾಕಿ ಹ್ಯಾಕ್ ಮಾಡಿರ್ತಾರೆ, ಏನೇನೋ ಪ್ರಯೋಜನಕ್ಕೆ ಬರೋದಿಲ್ಲ. ಇವರು ಸ್ಪೆಷಲ್ ಆರ್ಡರ್ ಕೊಟ್ಟು ಬೇರೆ ಮಾಡಿಸಿರ್ತಾರೆ, ಕೆಟ್ಟೋಗ್ಬಿಡುತ್ತೆ. ಕೆಲವು ಅರ್ಜೆಂಟ್ಗೆ ಅಂತ ಮಾಡಿರ್ತಾರೆ, 10 ನಿಮಿಷದಲ್ಲಿ ಮಾಡೋ ಅಂತೇಳಿ. ಆ ಸಿಕ್ಕ ಆ ರೀತಿ ಮತ್ತೆ ಮಾಡಿದ್ರೆ ಮಾಡಕ್ಕೆ ಬರೋದೇ ಇಲ್ಲ, ಹಾಗಾಗಿರುತ್ತೆ. ಅದು ಏನು ಮಾಡಿದ್ವಿ ಇವ್ರಿಗೂ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಅದೇ ಪೂಜೆನೂ ಹಾಗೇನೆ, ನಮ್ಮ ಮನಸ್ಸನ್ನು ಕೈಯಲ್ಲಿರೋದಿಲ್ಲ. ಆದ್ದರಿಂದ ಕ್ವಾಂಟಿಟಿ ಎಷ್ಟೊತ್ತು ಮಾಡಿದ್ದಾನೆ, ಕ್ವಾಲಿಟಿ ಹೇಗೆ ಮಾಡಿದ್ದಾನೆ, ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಯಾವಾಗಲೂ ಬರೋದಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಪ್ರಯತ್ನ ಪಡಿ ಅಂತ ಹೇಳ್ತಾ. ನಾರಾಯಣ ಪರಬ್ರಹ್ಮ ವಾಸುದೇವಾಧಿಕಾಸ್ತಥ, ಇದು ಅದರಲ್ಲಿ ವಿಮರಾದಿಗಳು 9 ಆದರೆ ಇನ್ನೊಂದಿದೆ. ನಾರಾಯಣ ಪರಬ್ರಹ್ಮ ವಾಸುದೇವಾಧಿಕಾಹ, ವಾಸುದೇವಾಧಿಕ ಅಂದ್ರೇನು? ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಅಷ್ಟು ಅಲ್ಲಿ 9 ಆಯಿತು. ನರಸಿಂಹ ವರಾಹ ಅಷ್ಟು ಸೇರಿದ್ರೆ ಆಯ್ತು. ಪರಂಜ್ಯೋತಿ, ನಾರಾಯಣ ಪರಬ್ರಹ್ಮ ವಾಸುದೇವ ನರಸಿಂಹ ವರಾಹ ಪರಂಜ್ಯೋತಿ, ಅದರಲ್ಲಿ ಮಾಡೋದು 1 ಮುಖ. ಇನ್ನೊಂದು ಮಹಾಲಕ್ಷ್ಮಿ ತಗೊಂಡ್ರೆ ಇಂದಿರಾ ರಮಾ ಲಕ್ಷ್ಮೀ ಹಿರಣ್ಯ ಗಗನ ತಥಾ ರಕ್ತ ರಕ್ತತರ ಮೂರ್ತಿ ವಿಭೂತಿಶ್ಚ, ಇವಿಷ್ಟು 9 ಲಕ್ಷ್ಮಿ ರೂಪಗಳು. ಬ್ರಹ್ಮದೇವರಿಗೆ ಬ್ರಹ್ಮ ಚತುರ್ಮುಖೋ ಧಾತ ವಿಧಾತ ವಿಧಿರೇವಚ ಕರ್ತ ವಿರಿಂಚೋ ಭೂತೇಶ ಶತಾನಂದಶ್ಚ ವಾನವ, ಇವರು 9 ಮೂರ್ತಿಗಳು. ಆಮೇಲೆ ಧನಂಜಯ ಮೃತೆ ಚೈವ ವಾಯೋಸ್ತು ನವಮೂರ್ತಯ, ಪ್ರಾಣಾಪಾನ ದಾನ ಉದಾನ ಸಮಾನ ಭತ್ತ ನಾಗದ ನಾಗ ಇತ್ಯಾದಿಗಳಿದೆ. ಅದರಲ್ಲಿ ಯಾವ್ದು ಬಿಟ್ಬಿಟ್ರೆ ಸಾಕು? ಧನಂಜಯ ಅನ್ನೋ ವಾಯುನ ಬಿಟ್ಟುಬಿಟ್ರೆ ಉಳಿದು 9 ಆಯ್ತಲ್ಲ, ಅದು ವಾಯುದೇವರು 9 ರೂಪಗಳು. ಶೇಷದೇವರಿಗೆ ಶೇಷ ಅನಂತ ನರಶ್ಚೈವ ಲಕ್ಷ್ಮಣ ಬಲ ಏವಚ ಸಂಕರ್ಷಣೋ ನೀಲವಾಸಾಹ ಜಗದ್ಭಕ್ಷ ಜಲೇಶಯ ಸುಪರ್ಣೋ ಗರುಡಶ್ಚೈವ ವೈನತೇಯೋ ಮಹಾಶನ ನವವರ್ಣ ಪಂಚವರ್ಣ ಪನ್ನಗಾಶೋ ಅಮೃತಾಕರ. ಅದಿಷ್ಟು ಶೇಷದೇವರಿಗೆ, ಇದಿಷ್ಟು ಗರುಡದೇವರಿಗೆ. ತಥೈವ ಅದಕ್ಕೆ 9 ಮೆನ್ಷನ್ ಮಾಡಿದೆ, 9 ಹೇಳಿದರು ಒಬ್ಬೊಬ್ಬರಿಗೂ. ತಥೈವ ಸರ್ವವೇದಾತ್ಮ ಸುಪರ್ಣೋ ನವಧಾಸ್ಮೃತ, ಈಗ 9 ಶೇಷ 9 ಗರುಡ ಈ ರೀತಿ ಇದೆ. ಇಷ್ಟರಲ್ಲಿ ಸಾಕ್ಷಾತ್ ರೂಪಗಳು ಅಂದರೆ ನಾರಾಯಣ 9 ರೂಪಗಳಷ್ಟೇ, ಉಳಿದ್ವೆಲ್ಲ ಸನ್ನಿಧಾನ ಇರೋ ರೂಪಗಳು, ಲಕ್ಷ್ಮ್ಯಾದಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಇದಿಷ್ಟಿಲ್ಲದೆ ಹೋಗಿ ಶ್ಲೋಕ ಅರ್ಥ ಆಗ್ತಿದ್ದಿಲ್ಲ, ಇಷ್ಟೇ ಇರೋದಿಲ್ಲ ಭಗವತ್ತಲ್ಲಿ. ಸತ್ವತ ನವ ಮೂರ್ತಿಯನ್ನ ಆದಿಮೂರ್ತಿರಹಂ ಪುನಃ, ಸಾತ್ವತರು ಪೂಜೆ ಮಾಡ್ತಕ್ಕಂಥ 9 ಮೂರ್ತಿಗಳಲ್ಲಿ ಆದಿಮೂರ್ತಿ ನಾನೇ. 9 ಮೂರ್ತಿಗಳು ಯಾವುದು? ಆದಿಮೂರ್ತಿ ಯಾವುದು ಗೊತ್ತಾಗೋದಿಲ್ಲ. ಆದಿಮೂರ್ತಿ ಅಂದರೆ ಫಸ್ಟ್ ಗ್ರೇಡ್, ಅದಿಷ್ಟು ಪರಮಾತ್ಮ 9 ರೂಪಗಳು. ಸೆಕೆಂಡ್ ಲಕ್ಷ್ಮಿ ಬ್ರಹ್ಮವಾಯು ಸುಪರ್ಣ ಶೇಷ, ಅದಿಷ್ಟು ಕೂಡ. ಅದಕ್ಕೆ ಆದಿಮೂರ್ತಿ ಶಬ್ದ ಅವಾಗ ಅರ್ಥ ಆಗೋದು, ಇಲ್ಲದ್ರೆ ಭಾಗವತ ತಾತ್ಪರ್ಯ ಇಲ್ಲದೆ ಅರ್ಥನೇ ಆಗ್ತಿರಲಿಲ್ಲ. ವಿಶ್ವಾವಸುಹು ಪೂರ್ವಚಿತ್ತಿ ಗಂಧರ್ವಾಪ್ಸರಸಾಮಹಂ, ಇದು ಗಂಧರ್ವ ಅಲ್ಲಿ ಹೇಳಬೇಕಾದ್ರೆ ಅಪ್ಸರಸ ಊರ್ವಸಿ ಅಂತ ಅಷ್ಟೇ ಹೇಳಿಬಿಟ್ಟಿತ್ತು. ಇಲ್ಲಿ ಹೇಳಬೇಕಾದ್ರೆ ಪುರುಷ ಗಂಧರ್ವರಲ್ಲಿ ವಿಶ್ವಾವಸು, ವಿಶ್ವಾವಸು ಪರಾವಸು ಅವ್ರ ಗಂಧರ್ವರಿದ್ದಾರೆ. ವಿಶ್ವಾವಸು ಗಂಧರ್ವನಲ್ಲಿ ಯಾರ ಸನ್ನಿಧಾನ? ವಿಭೂತಿ ರೂಪ ದೇವರು ವಿಶೇಷ. ಅವರು ಪೂರ್ವಚಿತ್ತಿ ಸ್ತ್ರೀಯರಲ್ಲಿ, ಇವರು ಗಂಧರ್ವರು ಅಪ್ಸರಿಯರು. ಪೂರ್ವಚಿತ್ತಿ ಅಂತ ಒಬ್ಬ ಅಪ್ಸರೆ, ಯಾರು ಗೊತ್ತಾಕೆ ನೆನಪಿದೆಯಾ? ಪೂರ್ವಚಿತ್ತಿ ಬಹಳ ಪ್ರಸಿದ್ಧ ಹೆಸರು ಬಂದಿದೆ ಹಿಂದೆ ಅನೇಕ ಸಲ. ಪ್ರಿಯವ್ರತರಾಜರ ಹಿರಿಯ ಮಗ ಯಾರು? ಆಗ್ನಿಧ್ರ. ಆಗ್ನಿಧ್ರನಿಗೆ ಹೆಂಡತಿಯ ಬಂದಿದ್ದು ಯಾರು? ಪೂರ್ವಚಿತ್ತಿ. ಪೂರ್ವಚಿತ್ತಿಯ ಮಕ್ಕಳೇನೆ ನಾಭಿರಾಜ, ನಾಭಿರಾಜನ ಮಗನೇ ಋಷಭನಾಮಕ ಭಗವಂತ. ಪೂರ್ವಚಿತ್ತಿ ಬ್ರಹ್ಮಲೋಕದ ಅಪ್ಸರಿ ಅಂತ ಹೇಳಿದ್ದಾರೆ, ಗೊತ್ತಾಯ್ತಾ? ಇಂದ್ರಲೋಕದ ಅಪ್ಸರೇ ಉರ್ವಸಿ, ಬ್ರಹ್ಮದೇವರ ಅಪ್ಸರೇ ಪೂರ್ವಚಿತ್ತಿ, ಅರ್ಥ ಆಯ್ತಾ? ಡಿಪಾರ್ಟ್ಮೆಂಟ್ ನಾವು MLA MP ಕರಿತೀವಲ್ಲ ಹಾಗೆ, ಅಲ್ಲಿ ಬೇರೆ, ಇಲ್ಲಿ ಡಿಫರೆನ್ಸ್ ಬೇರೆ. ಆ ಅರ್ಥದಲ್ಲಿ ಬ್ರಹ್ಮದೇವರ ಸಭೆಯ ಅಪ್ಸರಿ ಅವಳು. ಗಂಧ ಮಾತ್ರ ಅಹಂ ಗಂಧರ್ವ ಇದ್ರ ಓದಿದಾಗ ನಮಗೆ ಆಗಲ್ಲ ಅರ್ಥ ಆಗತ್ತೆ. ಅಷ್ಟು ಜನ ಅಪ್ಸರ್ಯರಿದ್ರು ಕೂಡ ಪೂರ್ವಚಿತ್ತೆಯಲ್ಲಿ ಇವನ ಮಕ್ಕಳನ್ನು ಪಡೆದು ವಂಶ ಮುಂದುವರಿಸಿ ಸಾಕ್ಷಾತ್ ಭಗವಂತ ಅವತಾರ ಮಾಡ್ತಾರೆ ಅಂದರೆ ವಿಶೇಷ ಅಪ್ಸರಿ ಬಂದಿದ್ಲು ಅವಳು ಪೂರ್ವಚಿತ್ತೆ ಅಂತ ಯಾತಕ್ಕೆ ಹೇಳಿದ್ರು ಅಂತ ತಿಳಿಯುತ್ತಾ ವಿಭೂತಿ ರೂಪ ವಿದ್ಯುತ್ ವಿಶೇಷ. ಭೂತರಾಣ ಮಹಂ ಸ್ಥೈರ್ಯಂ ಗಂಧ ಮಾತ್ರ ಮಹಂ ಭುವಃ. ಇಲ್ಲಿ ಹಿಂದೆ ಹೇಳಿದ್ರೇನು ಭೂತರಾಣ ಮೇನ್ ಹೇಳಿದ್ರಲ್ಲಿ ಸ್ಥಾವರಾಣ ಹಿಮಾಲಯ ಮೇರು ಶಿಖರೀಣ ಮಹಂ ಹೇಳಿದ್ರು. ಭೂತರ ಅಂದರೆ ಬೆಟ್ಟ, ಬೆಟ್ಟಗಳಲ್ಲಿ ಸ್ಥೈರ್ಯರಾನು ಅಂತ ಹೇಳಿಬಿಟ್ಟ. ಅಲ್ಲಿ ಹೆಸರು ಹೇಳಿದ್ರು ಹಿಮಾಲಯ ಮೇರುಪರಿ ಹೆಸರು ಹೇಳಲಿಲ್ಲ, ಸ್ಥೈರ್ಯ ಅಂದ್ಬಿಟ್ಟು. ಬೆಟ್ಟಗಳಲ್ಲಿ ಏನಿದೆ ಸ್ಥಿರತ್ವ ಇದೆ, ಹೊಸ ರೀತಿ ವಿಭೂತ್ವ ಇದೆ ಅದು ಬ್ರಹ್ಮ. ಅದು ವಿಶಿಷ್ಟವಾದ ವೈಶಿಷ್ಟ್ಯ ಏನು ಬೆಟ್ಟದ್ದು ಅಂದರೆ ಸ್ಥಿರತ್ವ. ಪುಣ್ಯಕ್ಕೆ ಬೆಟ್ಟ ಯಾಕೆ ಚೇಂಜ್ ಆಗಿದೆ ಅಂತ ಯಾರೂ ಹೋಗೋದಿಲ್ಲ. ಮತ್ತು ಬೆಟ್ಟ ಇಲ್ಲಿತ್ತಲ್ಲ ಅಲ್ಲಿ ಹೋಯ್ತಲ್ಲ ಅಂತ ಯಾರು ಯೋಚನೆ ಮಾಡೋದು. ಯಾಕೆ ಅದು ಏನದು ಸ್ಥಿರ, ಆ ಸ್ಥಿರತ್ವದ ಗುಣದಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಹೇಳ್ತಾರೆ. ಹಾಲಿನಲ್ಲಿ ಮಾಧುರ್ಯ ಇದೆ, ಅದರಲ್ಲಿ ವಿಭೂತ್ ಪರ್ವತ ರೂಪ ಇದೆ. ಅದು ಹಾಸಿ ಬಿಳಿ ಬಣ್ಣ ಎಲ್ಲ ಇರಬಹುದು, ಬಿಡಿ ಬಣ್ಣ ಬೇರೆದಕ್ಕೂ ಇದೆ. ಹಾದಿನ ಮಾಧುರ್ಯ ಮಾತ್ರ ಯಾವುದದು ಹಾಲಿಂದೆ. ಅವು ರಸೋಹಂ ಅಪ್ಸು ಕೌಂತೆಯೇ ಇದ್ದ ಹಾಗೆ ಅಲ್ಲಿ ಪರಮಾತ್ಮನ ವಿಶಿಷ್ಟವಾದ ಒಂದು ವಿಭೂತಿ ರೂಪ ಇದೆ. ಭೂದರ ಅಂದರೆ ಬೆಟ್ಟಗಳು. ಪಂತ ಪ್ರತಿನಿತ್ ಮಂಗಳಾಷ್ಟಕದಲ್ಲಿ ಹೇಳೋದಿಲ್ಲ, ಇತ್ಯಾದ್ಯ ಭೂಮಿ ಭೂಧರಾಶ್ಚ ಸತತಂ ಕುರುವಂತೋ ನೋ ಮಂಗಲಂ. ಶ್ರೀಮೇರೂರು ಹಿಮವಂಶ ಮಂದರಗಿರಿ ಬಂದ ಭೂಧರ, ಭೂಧರ ಭೂಮಿಯನ್ನು ಧರಿಸಿರೋವು ಅಂತ ಅರ್ಥ. ಭೂಮಿನ ಬ್ಯಾಲೆನ್ಸ್ ಮಾಡೋದವೇ, ಬೆಟ್ಟಗಳಿದ್ದವರು ಭೂಮಿ ಬ್ಯಾಲೆನ್ಸ್ ಆಗ್ತಿರಲಿಲ್ಲ. ಅರ್ಥ ಆಯ್ತಾ? ಇವತ್ತು ಪ್ಲೇನ್ ಏನು ಮಾಡಿರ್ತಾರೆ ಬೆಟ್ಟಗೆಲ್ಲ ಮೇಲೆ ಹಿಂದೆ ಬಂದಿರುತ್ತೆ, ಈ ಕಡೆ ಎತ್ತರ ಹೋಗಿರುತ್ತೆ. ನಮಗೆ ಇದ್ಯಾಕೆ ಎತ್ತರ ಅಂತೇಳಿ, ಯಾತಕ್ಕೆ ಬೇಕದು? ಬ್ಯಾಲೆನ್ಸಿಂಗೂ ಬೇಕದು. ಅರ್ಥ ಆಯ್ತು? ಬೆಟ್ಟಗಳು ಬ್ಯಾಲೆನ್ಸ್ ಮಾಡೋದ್ರಿಂದ ಆ್ಯಕ್ಚುಲಿ ನಮಗೇನಿಸುತ್ತೆ, ಬೆಟ್ಟಕ್ಕೆ ಆಶ್ರಯವಾಗಿ ಭೂಮಿ ಇದೆ ಅಂತೇಳಿ. ಆ್ಯಕ್ಚುಲಿ ರಿವರ್ಸ್ ಅದು, ಬೆಟ್ಟಕ್ಕೆ ಆಶ್ರಯವಾಗಿ ಭೂಮಿ ಇಲ್ಲ, ಭೂಮಿಗೆ ಆಶ್ರಯವಾಗಿ ಏನಿದೆ, ಭೂಮಿಗೆ ಆಶ್ರಯವಾಗಿ ಬೆಟ್ಟ ಇದೆ. ಉದಾಹರಣೆಗೆ ಏನಾಗುತ್ತೆ, ಒಬ್ಬನೇನೋ ಮೇಲೆ ಹತ್ತಿದ್ದಾನೆ, ಅವನು ಇನ್ನೊಬ್ಬರ ಏನೋ ತಗೋತಾ ಇದ್ದಾನೆ. ಸೊ ಮೇಲಿನವನಿಗೆ ಯಾರು ಆಶ್ರಯ ಈಗ? ಆದರೆ ಒಬ್ಬ ಕೆಳಗಿರೋ ಮೇಲೆ ಕೆತ್ತ ಇದ್ದಾನೆ, ಯಾರು ಆಶ್ರಯ ಈಗ? ಮೇಲಿರೋನ ಆಶ್ರಯ. ಅರ್ಥ ಆಯ್ತಾ? ನಮ್ಮ ನೋಡಿದ್ರೆ ಕೈಗೆ ಇಬ್ಬರು ಕೆಳಗಿರೋನ ಆಶ್ರಯ ರಫ್ಲಿ ಹಾಗಂದ್ಬಿಡ್ತಾರೆ. ಹಾಗಲ್ಲ, ಯಾರು ಫೋರ್ಸಿಂದ ಮೇಲಕ್ಕೆ ಹೋಗ್ತಾರೋ ಅವನೇನೀಗ ಅವನ ಆಶ್ರಯ ಕೊಡು. ಆಶ್ರಯ ಕೆಳಗಿರೋದೇ ಆಗಬೇಕಾಗಿ ಆಗಿಲ್ಲ, ಏನಾಗ್ಬೋದು? ಮೇಲಿದ್ದು ಆಶ್ರಯ, ಕೆಳಗಿರೋನ ಎತ್ಬೇಕಾದ್ರೆ ಮೇಲಿರೋ ಆಶ್ರಯ. ಗೊತ್ತಾಯ್ತಾ? ಅದು ಹಿಡಿಬೇಕಾದ್ರೆ ಹೊತ್ಕೋಬೇಕಾದ್ರೆ ಇವರ ಆಶ್ರಯ. ಆದ್ದರಿಂದ ಭೂದರಾಣ ಆಶ್ರಯ ಹೇಗಾಗತ್ತೆ ಎಂಬುದಕ್ಕೆ ಅರ್ಥ ಸ್ಥೈರ್ಯ. ಹಾಂ, ಬ್ಯಾಲೆನ್ಸ್ ಎಲ್ಲ ರೀತಿ ಆಗ್ಬೋದು, ಕೆಳಗು ಇರಬೇಕು ಮೇಲೆ ಇರಬೇಕು. ಸಮಾಜ ಹೋಗ್ತಿರ್ತೀರಿ ನೀವೀಗ ಒಂದ್ಸರಿ ತರ್ನ್ ಆಗ್ಬೇಕಾಗುತ್ತೆ. ತರ್ನ್ ಆಗ್ಬೇಕಾದ್ರೆ ಏನು ಮಾಡಕ್ಕೆ ಅವನೀಗ ಆಪೋಸಿಟ್ ಥರ ತಿರುಗ್ತಾರ. ಅಲ್ಲ ಹೋಗ್ಕೊಂಡು ಈ ಕಡೆ ಆ ಕಡೆ ತಿರುಗ್ತಿ ಅಂತ ಕೇಳಿದರೆ ಗೊತ್ತಾಯ್ತಾ? ಆ ಕಡೆ ತಿರುಗಿದ್ರೆ ತಿರ್ಲಕ್ಕೆ ಬರೋದು. ಗೊತ್ತಾಯ್ತಾ? ಆ ಥರ ಟರ್ನ್ ತೊಗೋಬೇಕಾದ್ರೆ ಹಾಗೆ ಟರ್ನ್ ತೊಗೋಬೇಕು. ಹೀಗೆ ಹೋಗ್ಬಿಟ್ರೆ ಬಾಟಿ ಹೊಡೆದು ಬಿಡ್ತಾರೆ. ತಿಳಿತಾ? ಆ ಥರ ನೋಡೋದಕ್ಕೆ ನೋಡೋದಕ್ಕೆ ಆಕ್ವರ್ಡ್ ಅನಿಸುತ್ತೆ, ಆ್ಯಕ್ಚುಲಿ ಫ್ಯಾಕ್ಟ್ ಅದು. ತಿಳಿತಾ? ಹಾಂ, ಎಷ್ಟೋ ಸರ್ತೆ ಹಗ್ಗದ ಮೇಲೆ ನಡೀತಾ ಇರ್ತಾನೆ, ಹಗ್ಗದ ಮೇಲೆ ನಡೀತಾ ಇರ್ತಾನೆ. ಅವನೇನು ಮಾಡ್ತಾನೆ, ಕೈಗಳನ್ನ ಹೀಗೆ ಮಾಡ್ತಿರ್ತಾನೆ, ಕಾಲು ಕೈ ಹಾಕಿ ಮಾಡ್ತಿ ಅಂತ ಕೇಳಿದರೆ ಬ್ಯಾಲೆನ್ಸಿಗೆ ಬೇಕು ಅವನಿಗೆ. ಬ್ಯಾಲೆನ್ಸಿಗೆ ಮಾಡಿದರೆ ಬ್ಯಾಲೆನ್ಸ್ ಸಿಗೋದು. ಆ್ಯಕ್ಚುಲಿ ಬ್ಯಾಲೆನ್ಸ್ ಬೇಕಾದ ಕಾಲಿಗೆ, ಅವ್ನು ಮಾಡ್ತಿರೋದಲ್ಲಿ ಕೈಗಳಿಂದ ಬ್ಯಾಲೆನ್ಸ್ ಮಾಡ್ತಾನೆ. ಆ ಥರ ನೋಡಿರೋದು ಏನೋ ಭೂಕಂಪ ಆಗದೆ ಭೂಮಿ ಇರಲಿಕ್ಕೆ ಬೇಕು, ಹಿಮಾಲಯದಲ್ಲೇ ಆಗುತ್ತಲ್ಲ ಭೂಕಂಪ. ಅದರಿಂದ ಒಂದು ಸೈಡ್ ಭೂಮಿನ ಯಾವಾಗಲೂ ಬ್ಯಾಲೆನ್ಸ್ ಮಾಡೋದು ಬೇರೆ, ಭೂಕಂಪ ತಪ್ಪಿಸೋದು ಬೇರೆ. ಭೂಕಂಪ ಅಲ್ಲ, ಮುಳುಗಿ ಹೋಗ್ಬಿಡುತ್ತೆ ಭೂಮಿ, ಬಿದ್ದು ಹೋಗ್ಬಿಡುತ್ತೆ ಅದು ಇಲ್ಲದೆ ಹೋದರೆ. ಅದಕ್ಕೆ ಆಶ್ರಯ, ಅದು ಟೆಂಪರರಿ, ಇದು ಪರ್ಮನೆಂಟ್ ಆಶ್ರಯ ಬೆಟ್ಟಗಳು. ಅದಕ್ಕೆ ಅಲ್ಲಲ್ಲಿ ಬೆಟ್ಟಗಳು ಯಾತಕ್ಕೆ ಇರುತ್ತೆ ಅಂದರೆ ಅದು ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ. ನಮಗೆ ಮಧ್ಯೆ ವಿಂಧ್ಯ ಪರ್ವತ ಬೇರೆ ಬರುತ್ತೆ, ಇಷ್ಟು ದಕ್ಷಿಣದಲ್ಲಿ ಬೆಟ್ಟಗಳು ಜಾಸ್ತಿ, ಉತ್ತರ ಪ್ಲೇನ್ ಲ್ಯಾಂಡ್ ಜಾಸ್ತಿ. ಉತ್ತರದಲ್ಲಿ ನೋಡ್ತಾ ಇರಿ ಪ್ಲೇನ ಕಾಣಿಸಿ, ಎಷ್ಟು ದೂರ ನೋಡಿದ್ರು ಕೂಡ ಹಾಗೆಯೇ ಕಾಣಿಸುತ್ತೆ. ಮಧುರ ಆ ಕಡೆ ಎಲ್ಲ ಹೋಗಿಬಿಟ್ರೆ ಅದು ಹೇಳ್ತಾರೆ ಅವರು, ಗಂಗಾ ನದಿ ಅಲ್ಲಿ ಬಂದು ಬರ್ತಾ ಹರಿದ್ವಾರ ಅಷ್ಟು ಫಾಸ್ಟಾಗಿ ಬರುತ್ತೆ, ಹರಿದ್ವಾರದಲ್ಲಿ ಭಾರಿ ಫಾಸ್ಟ್ ಇರುತ್ತೆ. ಬರ್ತಾ ಬರ್ತಾ ಕಾಶಿಯಲ್ಲಿ ಹರಿಯೋದೇ ಗೊತ್ತಾಗಲ್ಲ, ಯಾವ ಕಡೆ ಇರುತ್ತೆ ಸುಮ್ಮನೆ ನೋಡ್ತಾರೆ ಗೊತ್ತೇ ಆಗೋದಿಲ್ಲ. ಯಾಕೆ? ಲ್ಯಾಂಡ್ ಇದಿಲ್ಲ, ಹೀಗಿದ್ರೆ ಫೋರ್ಸ್ ಪಿಕಪ್ ಆಗುತ್ತೆ, ಬರೋದಿಲ್ಲ. ದಕ್ಷಿಣದ ಎಲ್ಲ ಮತ್ತೆ ಉತ್ತರ ಭಾರತ ಇನ್ನೇ ಆಗುತ್ತೆ ಅಂದರೆ ಆ ರೀತಿ ಪ್ಲೇನ್ ಇರೋದ್ರಿಂದ ಪ್ರವಾಹ ಕಾಲಕ್ಕೆ ನದಿಗಳು ಪಾತ್ರ ಚೇಂಜ್ ಮಾಡಿಬಿಡುತ್ತೆ. ಗೊತ್ತಾಯ್ತು? ಒಂದು ಕಡೆ ಹೋಗಿ ತಲೆ ಹೋಗಿ ಈ ಕಡೆ ಬರೋದೇ ಇಲ್ಲ. ಮತ್ತೆ ದಕ್ಷಿಣದಲ್ಲಿ ಚೇಂಜ್ ಆಗೋದಿಲ್ಲ, ಈ ಕಾವೇರಿ ತುಂಗಭದ್ರ ಎಲ್ಲ ಚೇಂಜ್ ಆಗೋದಿಲ್ಲ. ಯಾತಕ್ಕೆ? ಬೆಟ್ಟ ಗುಡ್ಡಗಳ ಮಧ್ಯೆ ಬರೋದು ಹೆಚ್ಚಾಗಿ, ಇವು ಬೆಟ್ಟಗಳು ಶಿಫ್ಟ್ ಮಾಡ್ಸಕ್ಕೆ ಬರೋದಿಲ್ಲ ಅವು, ಹಾಗೇ ಇರುತ್ತೆ. ಸೊ ಆದ್ದರಿಂದನೇ ಬ್ಯಾಲೆನ್ಸಿಂಗ್ ಪರ್ಪಸ್ ಬೇಕು ಅದಕ್ಕೆ. ದಕ್ಷಿಣಕ್ಕೆ ಯಾತಕ್ಕೆ ಹೆಚ್ಚು ಭೂಕಂಪ ಕಡಿಮೆ ಆಗೋದಕ್ಕೆ ಅಂತ ಕೇಳಿದರೆ ಇಲ್ಲೇನಿಲ್ಲ, ಬೆಟ್ಟಗಳು ಈ ರೀತಿ ಬ್ಯಾಲೆನ್ಸ್ ಮಾಡೋದ್ರಿಂದ ಸೇಫ್ ಏರಿಯಾಗಳು. ಸೇಫ್ ಅಂದರೆ ಕಂಪ್ಯಾರಿಟಿವ್ಲಿ ಸೇಫ್ ಅಷ್ಟೇ, ಇವತ್ತು ಯಾವುದೋ ಅಬ್ಸಲ್ಯೂಟ್ ಸೇಫ್ ಅಲ್ಲ. ಇಲ್ಲ ಅಪಾಂ ರಸಶ್ಚ ಪರಮಃ ಭೂಧರಾಣಾಮಹಂ ಸ್ಥೈರ್ಯಂ ಗಂಧ ಮಾತ್ರ ಅಹಂ ಭುವ. ಭೂಮಿಯ ಸ್ಪೆಷಲ್ ಗುಣ ಯಾವುದು? ಗಂಧ. ಗಂಧದಲ್ಲಿ ವಿಭೂತಿ ರೂಪ ಇದೆ. ಅಲ್ಲಿ ಹೇಳಬೇಕಾದ್ರೆ ಜ್ಞಾನ ವಿಜ್ಞಾನ ಅಂತ ಹೇಳಿದ್ದ, ವಿಭೂತಿ ರೂಪ ಹೇಳ್ತಾ ಇದ್ದಾರೆ. ಅಪಾಂ ರಸಸ್ಯ ರಸೋಹಂ ಅಪ್ಸು ಕೌಂತೇಯ. ಅಪಾಂ ರಸಸ್ಯ, ನೀರಿಗೊಂದು ರಸ ಇದೆ, ಅದಕ್ಕೇನೆ ಏನು ಸ್ಪೆಷಾಲಿಟಿ ಗೊತ್ತಾ ನೀರಿಗೆ? ತುಂಬ ಬಾಯಾರಿಕೆ ಆಗಿರುತ್ತೆ ಅವನಿಗೆ. ಅವನು ಏನು ಕೊಟ್ಟರು ಬಾಯಾರಿಕೆ ಹೋಗೋದಿಲ್ಲ. ಏನು ಕೊಡಿದ್ರೆ ಆಗುತ್ತೆ ಅವನಿಗೆ? ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ. ಯಾಕೆ ಅದು? ಆ ರಸ, ನೀರಿನ ರಸ ಇದೆ. ಬಾಯಾರಿಕೆ ಆದಾಗ ಆ ರಸನೇ ಸಿಗಬೇಕು ಅವನಿಗೆ, ಇಲ್ದವ್ರ ಹೋಗೋದಿಲ್ಲ. ಅರ್ಥ ಆಯ್ತಾ? ಆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಹೇಳಿದ ಸ್ಕ್ರೂ ಹೋಗಿರುತ್ತೆ. ಸ್ಕ್ರೂ ಡ್ರೈವರ್ ಬಂಗಾರ ಗಟ್ಟಿ ಮೆತ್ತಿದ್ರು ಹೋಗಲ್ಲ, ಅದು ಏನು ಬೇಕು ಅದಕ್ಕೆ? ಸ್ಕ್ರೂ ಡ್ರೈವರೇ ಹಾಕಬೇಕಷ್ಟೇ. ಸೊ ಸ್ಪೆಷಲ್ ಗುಣ ಅದು. ಅದು ಕೆಲವು ಹೇಳ್ತಾನೆ ದುಡ್ಡಿಲ್ಲ, ಲಕ್ಷ ರೂಪಾಯಿ ಕೊಡ್ತೀರಿ ಮುಂದೆ ಹೋಗು ಅಂತ ಕೇಳಿದ್ರೆ ಕೋಟಿ ಕೊಟ್ಟರು ಮುಂದೆ ಹೋಗೋದು. ಸ್ಕ್ರೂಡೇ ಹಾಕ್ಬೇಕು ಅವನು. ಸ್ಕ್ರೂ ಬೆಲೆ ಎಷ್ಟು ಎಷ್ಟಿರ್ಬೋದು? ಒಂದು 10 ಪೈಸೆ ಅಷ್ಟೇ. ಆದರೂ ವರ್ಕ್ ಅದೇ ಮಾಡಬೇಕು. ಅದಕ್ಕೆ ದೇವರು ಏನು ಮಾಡಿ ಪ್ರತಿಯೊಂದು ವಸ್ತುಗೆ ಏನು ಕೊಟ್ಟಿದ್ದಾರೆ? ಒಂದು ವಿಶಿಷ್ಟ ಗುಣ ಕೊಡಿ. ಮೈಸೂರು ಪಾಕ ಸ್ವೀಟು, ಜಿಲೇಬಿನ ಸ್ವೀಟೇ, ಬಟ್ ಎರಡಕ್ಕೆ ಏನಿದೆ? ಸ್ವಲ್ಪ ವ್ಯತ್ಯಾಸ ಇದೆ. ಆ ಜಿಲೇಬಿ ಅಂತ ಹೆಸರು ಬರಲಿಕ್ಕೆ ಸಿಹಿ ಆಗಿರೋದು ಕಾರಣ ಆಗಲಿಲ್ಲ. ಏನು ಕಾರಣ ಆಯಿತು? ಅವ್ನು ಸ್ಪೆಷಲ್ ಗುಣ ಕಾರಣ. ಮೈಸೂರು ಪಾಕ ಸ್ಪೆಷಲ್ ಗುಣ ಒಂದು ಕಾರಣ. ಆ ಸ್ಪೆಷಲ್ ಗುಣದಲ್ಲಿ ಯಾರಿದ್ದಾರೆ? ದೇವರಿದ್ದಾನೆ. ಅರ್ಥ ಆಯ್ತಾ? ಆ ಸ್ಪೆಷಲ್ ದೇವರಿರೋದ್ರಿಂದ ಆ ವಸ್ತುವಿಗೆ ಆ ಗುಣಧರ್ಮ ಬರಲಿಕ್ಕೆ ಅವನೇ ಕಾರಣ. ಅಪಾಂ ರಸಸ್ಯ ಪರಮಃ. ದೇವರು ಉಳಿದವ್ರಿಗೆ ಏನು ತೋರಿಸಿದ್ದಾನೆ? ಧ್ಯಾನಗಳು ಏನು ಮಾಡ್ತಾರೆ ಗೊತ್ತಾ? ಒಂದು ಯಾವುದೋ ಇದರಲ್ಲಿ ಮೈಸೂರು ಪಾಕ ಟೇಸ್ಟ್ ಬರಬೇಕು. ಆ ಧ್ಯಾನ ಮಾಡ್ತಾರೆ, ಆ ರೂಪ ಚಿಂತನೆ ಮಾಡ್ತಾರೆ, ಮೈಸೂರು ಪಾಕ ವಾಯು ಬಿಡುತ್ತದೆ. ಅಡುಗೆಯವರಿಗೆ ಅದು ಬರೋದಿಲ್ಲ. ಅವ್ರೇನು ಮಾಡ್ತಾರೆ? ಫಿಸಿಕಲಿ ತರ್ತಾರೆ. ಅವರು ಈ ರೀತಿ ಮಿಕ್ಸ್ ಮಾಡಿದರೆ ಬರುತ್ತೆ. ಅವ್ರು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಏನು ಮಾಡ್ತಾರೆ ಅವರು? ರೂಪ ಧ್ಯಾನ ಮಾಡೇ ಬರುತ್ತೆ. ಆ್ಯಕ್ಚುಲಿ ಜಡಭರತ ರಾಜ ಹೇಗಿದ್ದ? ಅವ್ರು ಊಟ ಇಲ್ಲ, ತಿಂಡಿ ಇಲ್ಲ, ಬರೀ ಉಪವಾಸ ಆಗ್ತಾ ಇದ್ರು. ಅದನ್ನು ಗಟ್ಟಿಮುಟ್ಟಾಗಿದ್ದ ಅಂತ ಬರೀತಾರೆ. ಅರ್ಥ ಆಯ್ತಾ? ಗಟ್ಟಿಮುಟ್ಟಾಗಿದ್ದ. ಯಾತಕ್ಕೆ ಅಂದರೆ ಆ ಭೋಜ್ಯ ಪದಾರ್ಥಗಳಲ್ಲಿ ಭಗವದ್ ರೂಪಗಳಿದೆಯಲ್ಲ, ಆ ಚಿಂತನೆ ಮಾಡಿದ್ರೆ ಏನಾಗುತ್ತೆ? ಎಫೆಕ್ಟ್ ಕ್ರಿಯೇಟ್ ಆಗಿಬಿಡುತ್ತೆ. ಅನ್ನ ಇಲ್ಲ, ಅನ್ನ ಅಭಿಮಾನಿ ಕೇಶವ, ಚಂದ್ರ ಕೇಶವನ ಧ್ಯಾನ ಮಾಡ್ತಾನೆ, ಏನು ಬಂತದೆ ಈಗ? ಕೃಪೆ ಕ್ರಿಯೇಟ್ ಆಯ್ತು. ಈಗ ಅನ್ನ ತಿಂದು ಹೊಟ್ಟೆ ತುಂಬೋಯ್ತು ಅವನಿಗೀಗ. ಹೊರಗೆ ಅನ್ನ ಇಲ್ಲ, ಏನೇನೂ ಇಲ್ಲ. ಹೊರಗೆ ಏನಾಗಿದೆ? ಬರೀ ಎಸೆನ್ಸ್ ತೊಗೊಂಡ್ಬಿಟ್ಟಿದ್ದಾರೆ. 100% ಬರೀ ಸ್ಟ್ರಾಂಗ್ ಅವನು. ಇನ್ನೊಬ್ಬ ಬರೀ ಅನ್ನ ತಿಂತಾನೆ, ಹಣ್ಣಿನ ಕೆಲವು ಚಿಕ್ಕ ಮಕ್ಕಳು ನೆಕ್ಕಿ ಬಿಸಾಕಿದ್ರೆ ಹಾಗೋ ಹಾಗೆ ತಿನ್ನಲಿಕ್ಕೆ ಬರೋದಿಲ್ಲ ಅವನಿಗೆ. ಏನಾಗಿರುತ್ತೆ? 1000 ತಿಂದರೂ ಹೊಟ್ಟೆ ತುಂಬಿರೋದಿಲ್ಲ. ಸುಮ್ಮನೆ ನೆಕ್ಕೆ ಹಾಕಿರ್ತಾನೆ ಅಷ್ಟೇ. ಚಂದ್ರಿಕಾಚಾರ್ಯ ಬರೀತಾರೆ, ಸುಮ್ಮನೆ ಶಾಸ್ತ್ರ ಓದಾಗ ಹೇಗೆ ಓದ್ತಾರೆ ಅಂದರೆ, ಇಚ್ಛು ಹೇಲನ. ಇಚ್ಛು ಹೇಲನ ಅಂದ್ರೇನು? ಕಬ್ಬು ಕೊಲ್ಲದ ಬರೀ ನೆಕ್ಕದ ನಾಲಿಗೆಯಿಂದ ಎಷ್ಟು ವರ್ಷ ನೆಕ್ಕಿದ್ರು ಏನು ಸಿಗೋದಿಲ್ಲ ಅವನಿಗೆ. ಗೊತ್ತಾಯ್ತಾ? ಅದು ಏನು ಮಾಡಬೇಕಂದ್ರೆ ಹಿಂಡಬೇಕು. ಅವಾಗ ಏನಾಗುತ್ತೆ? ಅವ ರಸ ಬರುತ್ತೆ. ಅದಕ್ಕೆ ರಸಕ್ಕೆ ಸೃಷ್ಟಿ ಮಾಡೋದಕ್ಕಾಗಿದೆ. ದೇವರು ಧ್ಯಾನ ಮಾಡಿದ್ರೆ ಹಾಗೆ ಹಾಗೆ ಬಂದ್ಬಿಡುತ್ತೆ ರಸ. ಅದು ಡೈರೆಕ್ಟ್ ಬಂದಾಗ ಲೆಕ್ಕ. ಇವತ್ತು ರುಬ್ಬೋದು ಹೇಗಿರುತ್ತೆ, ಮಿಕ್ಸರ್ಗೆ ಹಾಕೋದಾಗಿರುತ್ತೆ, ಎಷ್ಟು ಫಾಸ್ಟ್ ಆ್ಯಂಡ್ ಸೇಫ್. ಇದು ಸ್ಲೋ ಆಗುತ್ತೆ. ಅದೇನು ಮೆಷಿನ್ ಮಾಡಿದಾಗ ಹೇಗೆ ಆ ಕ್ವಾಲಿಟಿ ವೇರಿ ಆಗುತ್ತೆ, ಟೈಮ್ ವೇರಿ ಆಗುತ್ತೋ, ದೇವ್ರದು ದೇವ್ರ ಮಂತ್ರದಿಂದ ಏನಾಗುತ್ತೆ ಅದು ಜಾಸ್ತಿ ಆಗೋಗ್ಬಿಡುತ್ತೆ. ಯಾವ್ದು ಯಾರೋ ತಮಾಷೆ ಹೇಳ್ತಿರ್ತಾರೆ. ಯಾವ್ದು ನಿತ್ಯ ಗೋಪಾಲದಾಸ ನಿತ್ಯ ನೈವೇದ್ಯ ಮಾಡ್ತಾಯಿದ್ರು, ಬೇಗ ಮೂದ್ ಹೋಗ್ಬಿಡ್ತಾ ಇತ್ತು, ಸರಿ ಹೋಗ್ತಿತ್ತು. ಅವಾಗ ಏನು ಮಾಡಿದೆ ಅಡುಗೆ ಅವನು? ಕಿತಾಪತಿ ಮಾಡಿದ್ದಂತ ಒಂದ್ಸಲ. ಯಾವ್ದು ಏನು ಭಾರಿ ನೈವೇದ್ಯ ಮಾಡ್ತಾರೆ, ಕಣ್ಣು ಮುಚ್ಚಿ ಹೋದ್ಬಿಟ್ಟು ನೈವೇದ್ಯ ಆಗೋಯ್ತಾ? ಇಲ್ಲ, ನೈವೇದ್ಯ ಮಾಡಿದರೆ ಎಲ್ಲ ವಸ್ತುಗಳು ಸರಿಯಾಗಿರುತ್ತೆ. ಎಕ್ಸ್ಪ್ಲೇನ್ ಮಾಡಿದ್ರು ಯಾರೋ, ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ. ಪಾಯಸಕ್ಕೆ ಉಪ್ಪು ಹಾಕಿಬಿಟ್ಟು ಅವಳು, ಚೆನ್ನಾಗಿ ಉಪ್ಪು ಹಾಕಿಬಿಟ್ಟ ಪಾಯಸಕ್ಕೆ ನೈವೇದ್ಯಕ್ಕಿಟ್ಟ. ತಿಳಿದಾ? ಉಳಿದವ್ರು ಇರ್ಬೋದು ಹೋಗ್ತಿತ್ತು ಅಷ್ಟೊತ್ತಿಗೆ. ಆದರೆ ಅವತ್ತು 3 ಸಾರಿ ನೈವೇದ್ಯ ಮುಗಿತಾ ಇಲ್ಲ, ತುಂಬ ಲೇಟಾಗಿಬಿಟ್ಟಿದೆ. ಕೊನೆಗೆ ಬಂದು ಕೇಳಿದೆ, ಆಮೇಲೆ ಈ ಸರಿ ಹೋಯಿತು ಅಂತ ಹೇಳ್ತಾರೆ. ಏನಾಗಿತ್ತು ಅಂದರೆ, ಬರೀ ಉಪ್ಪಾಗಿತ್ತು, ಸರಿ ಮಾಡೋಕೆ ಇಷ್ಟೊತ್ತು ಬೇಕಾಯಿತು ಅಂತ ಹೇಳ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಏನು ಮಾಡಿದಾರೆ? ಅದನ್ನು ಉಪ್ಪೆಲ್ಲ ತೆಗೆದು ಹಾಕಿದ್ದಾರೆ. ಅದು ಸಿಕ್ಕಾಕೊಂಡ ಅವ್ರು ಹಾಕಿದವರು. ಅವನಿಗೆ ಆಗ ಗೊತ್ತಾಯ್ತು, ನೈವೇದ್ಯ ಅಂದರೆ ಏನಲ್ಲ, ಸುಮ್ಮನೆ ತುಳಸಿಯ ಕೃಷ್ಣಾರ್ಪಣ ಅಂದರೆ ಸಾಲದು. ಏನು ಮಾಡಬೇಕು? ಭಗವದ್ ರೂಪ ಚಿಂತನೆ ಮಾಡಿದಾಗ ಅವ್ರಿಗೆ ಏನು ಕಾಣಿಸ್ತೇವ? ಅದಕ್ಕೆ ಯಾರು ಅಭಿಮಾನಿ ದೇವತೆ? ಲವಣಕ್ಕೆ ನಿರ್ವೃತ್ತಿ, ನಿರ್ವೃತ್ತಿ ಅಭಿಮಾನಿ ದೇವತೆ. ಅದು ಹೆಚ್ಚಾಗಿಬಿಟ್ಟಿದೆ ಈಗ. ಸೊ ಏನು ಮಾಡಬೇಕು ಅವರೀಗ? ನಿರುತ್ತಿ ಅಂತರ್ಗತ ಭಗವದ್ ರೂಪ ಚಿಂತನೆ ಮಾಡಿಬಿಟ್ಟು ಅದೆಲ್ಲನೂ ತೆಗಿಬೇಕು. ಅದನ್ನ ತೆಗೆದಿದ್ದಕ್ಕೆ ಅಷ್ಟೊತ್ತಾಯಿತು ಅಂತೇಳಿ. ಅದು ಅವ್ರದ್ದು ನೈವೇದ್ಯ ಹೇಗಿತ್ತು? ಆ್ಯಕ್ಚುಲಿ ಅನುಸಂಧಾನಮಯವಾಗಿತ್ತು. ಆಗ ದೊಡ್ಡವ್ರ ನೈವೇದ್ಯ ಮಾಡಲಿಕ್ಕೆ ಯಾತಕ್ಕೆ ಬಿಡ್ತಾರೆ ಅಂದರೆ ಅದಾಗುತ್ತೆ ಅಂತೇಳಿ. ಗೊತ್ತಾಯ್ತಾ? ಸಬ್ಮಿಷನಲ್ಲೇ ಸೈನ್ ಮಾಡಬೇಕು. ಉಳಿದ ಸೈನ್ ಮಾಡಿ ಏನಾಗುತ್ತೆ? ಅದು ಫೋರ್ಜರಿ ಆಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ. ಮಾಡಾಗಿಲ್ಲ, ಅವರವರಿಗೆ ಕಾಂಪಿಟೆನ್ಸ್ ಇರಬೇಕು. ಏ, ನನಗೆ ಬರಲ್ಲ ಸೈನ್ ಮಾಡಲಿಕ್ಕೆ ಅಂತ ಕೇಳಿದರೆ, ಸೈನ್ ಮಾಡಲಿಕ್ಕೆ ಬಂದರೆ ಸೈನ್ ಮಾಡಲಿಕ್ಕೆ ಸಾಲದು, ಪವರ್ ಬೇಕದಕ್ಕೆ. ಸೊ ನೈವೇದ್ಯ ಮಾಡಲಿಕ್ಕೆ ಏನು ಬೇಕು? ಅಂದು ವಿಶೇಷ ಸಾಮರ್ಥ್ಯ ಬೇಕು. ಆಗ ನೈವೇದ್ಯ ಮಾಡಿದ್ರೆ ನೀವು ಮಾಡಿದೆ ಅಂತ, ನಾವು ಮಾಡಿದೆ ನಾ ಮಾಡ್ತೀವಿ ಎಂಬುದಿಲ್ಲ. ಈಗೇನಾಗಿದೆ? ನೀನು ತುಳಸಿಯಾಗಿ ದೇರ ಆಗ್ತೀನಿ, ನಾನು ತುಳಸಿಯಾಗಿ ದೇರ ಆಗ್ತೀನಿ, ನಿನ್ನ ನನಗೇನು ವ್ಯತ್ಯಾಸ ಅಂತ ಕೇಳ್ತಾರೆ. ಆ್ಯಕ್ಚುಯಲ್ ಅನುಸಂಧಾನ ಇದ್ದವರಿಗೆ ಗೊತ್ತಾಗುತ್ತೆ. ಅದು ದೊಡ್ಡವ್ರಿದ್ದ ಕಾಲಕ್ಕೆ ಅಷ್ಟ ಏನು ಮಾಡಿಬಿಡ್ತಾರೋ? ನೀವು ಮಾಡಿ ಅಂತ ಹೇಳಿಬಿಡ್ತಾರೆ. ಯಾಕೆ ನಮಗೆ ನಮಗಿಂತ ಜಾಸ್ತಿ ದೇವರು ನಿಮ್ಮಿಂದ ಸ್ವೀಕಾರ ಮಾಡ್ತಾರೆ ಅಂತ ಅರ್ಥ. ಅದಕ್ಕೆ ಇದೆಲ್ಲ ಹೇಳಿದ್ದು ಆ ಕಾಲಕ್ಕೆ ಬರ್ತದೆ ಯಾವುದೇ ಒಂದು ವಿಷಯ ಒಂದು ಮಾತು ಬರುತ್ತೆ. ನಾವು ಸುಮ್ಮನೆ ಕೂತರೆ ಆಗೋದಿದು ಇನ್ನು ಎಂಗೇಜ್ ಆದಾಗ ಏನಾಗಲ್ಲ, ಅದು ಎಂಗೇಜ್ಮೆಂಟ್ ಸರಿಯಾಗಿ ಆಗಿಬಿಟ್ರೆ ಅಂತಾನ ಫುಲ್ಲಿ ಸ್ಯಾಟಿಸ್ಫೈಡ್ ಇರ್ತಾರೆ. ಅಪಾಮ್ರಸಸ್ಯ ಪರಮಃ ತೇಜಸ್ಥಾನಾಂ ವಿಭಾವಸುಹು ಪ್ರಭಾ ಸೂರ್ಯೇಂದು ತಾರಾಣಾಂ ಶಬ್ದೋಹಂ ನಭಸಃ ಪರಃ. ಪಂಚಭೂತಗಳು ಹೇಳ್ಬಿಡ್ತಾರೆ ಈಗ ಅಪಾಮ್ರಸ, ಆಮೇಲೆ ಭುವಃ ಗಂಧ, ಪರಮಃ ತೇಜಸ್ಥಾನಾಂ, ಅಲ್ಲಿ ತೇಜಸ್ವಿಗಳಲ್ಲಿ ಏನಿದ್ದಾರೆ ಅಗ್ನಿ, ವಿಭಾವಸು ಅಂದರೆ ಅಗ್ನಿ ತೇಜಸ್ಸಿಗೆ. ಪ್ರಭಾ ಸೂರ್ಯೇಂದು ತಾರಾಣಾಂ, ಪ್ರಭಾಸ್ಮಿ ಶಚಿಸೂರ್ಯಯೋಹ ಬಂದಿದೆ. ಪ್ರಭಾ ಸೂರ್ಯ ಇಂದು ತಾರಾಣ, ಸೂರ್ಯನಿಗೆ ಚಂದ್ರನಿಗೆ ಆಮೇಲೆ ನಕ್ಷತ್ರಗಳಿಗೆ ಬೆಳಕಿದೆ, ಅದರಲ್ಲಿರೋ ನನ್ನ ಸನ್ನಿಧಾನ ಅಂತ ಹೇಳಿದ. ಶಬ್ದೋಹಂ ನಭಸ ಪರಹ, ಆಕಾಶದ ಗುಣ ಯಾವುದು? ಶಬ್ದ. ಶಬ್ದೋಹಂ ನಭಸ ಪರಹ, ಆಕಾಶಕ್ಕೆ ಗುಣ ಬಂದಿರೋದು ನನ್ನ ವಿಭೂತಿ ರೂಪದಿಂದ. ಬ್ರಹ್ಮಣ್ಯಾನಾಂ ಬಲಿರಹಂ ವೀರಾಣಾಂ ಅಹಮರ್ಜುನ ಭೂತಾನಾಂ ಸ್ಥಿತಿರುತ್ಪತ್ತಿ ಅಹಂ ವೈ ಪ್ರತಿ ಸಂಕ್ರಮಃ. ಬ್ರಹ್ಮಣ್ಯಾನಾಂ ಬಲಿರಹಂ, ಬ್ರಾಹ್ಮಣರ ಭಕ್ತರಲ್ಲಿ ಬಲಿಚಕ್ರವರ್ತಿಯಲ್ಲಿ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಶುಕ್ರಾಚಾರ್ಯರು ಆಶ್ರಯಿಸಿದ್ದಕ್ಕೆ ಅದು ಇಂದ್ರ ಪದವಿಯಲ್ಲಿ ಕೂಡಿದ ಯಜ್ಞ ಮಾಡದೇನೆ ಇಂದ್ರ ಪದವಿ ಆಕ್ರಮಿಸಿಬಿಟ್ಟ. ಸೊ ಬ್ರಾಹ್ಮಣರಲ್ಲಿ ಭಕ್ತಿ ಹೇಗೆ ಮಾಡಬೇಕು ಅಂದರೆ ಬಲಿ ಮರ್ದ ಮಾಡಬೇಕು ಅಂತ ಹೇಳ್ತಾರೆ. ಅಥವಾ ಅಸುರ, ಅಸುರನಾಗಿ ಅಷ್ಟು ಭಕ್ತಿ ಇದರಲ್ಲಿ ಯಾವುದರಲ್ಲಿ ದೇಹದಲ್ಲಿ ಅಂತವನು ಶುಕ್ರಾಚಾರ್ಯ ಸರಿಯಾಗಿ ಆಶ್ರಯಿಸಿದ್ದಕ್ಕೆ ಶತಕ್ರತುವಾಗದೇನೆ ಇಂದ್ರ ಪದವಿಯಲ್ಲಿ ಕೂಡೋ ಶಕ್ತಿ ಬಂದುಬಿಡ್ತಾರೆ, ಅದರಿಂದ ಕಲಿಬೇಕು ಅಂತ ಹೇಳ್ತಾರೆ. ವೀರಾಣ ಮಹಾಮರ್ಜುನ, ವೀರರಲ್ಲಿ ಯಾರೋ ಅರ್ಜುನ ವಿಭೂತಿರು ಪತ್ತಷ್ಟು ತಿಳ್ಕೋಬೇಕು. ಭೀಮಸೇನ ಆದಮೇಲೆ ಬಿಡಬಾರ್ದು ಅದನ್ನು, ಅಲ್ಲಿ ಬರುತ್ತೆ ಇಲ್ಲೂ ಕೊಡ್ತಾರೆ ಆಚಾರ್ಯ ಕೊಟ್ಟರೆ ಇನ್ನೊಂದು ಕೊಟೇಶನ್ ಕೊಡ್ತಾರೆ. ಭೂತಾನಾಂ ಸ್ಥಿತಿರ್ ಉತ್ಪತ್ತಿ ಅಹಂ ವೈ ಪ್ರತಿ ಸಂಕ್ರಮ. ಭೂತಾನಾಂ ಸ್ಥಿತಿ, ಭೂತಾನಾಂ ಉತ್ಪತ್ತಿ, ಭೂತಾನಾಂ ಪ್ರತಿ ಸಂಕ್ರಮ, ಎಲ್ಲದರಲ್ಲೂ ಆಗಿದ್ದೇನೆ. ಪ್ರತಿ ಸಂಕ್ರಮ ಏನೀಗ ಪ್ರಳಯ ಅಂತ ಅರ್ಥ. ತ್ರಿವಿಕ್ರಮ ವಿಕ್ರಮ ನಿಷ್ಕ್ರಮ ಒಂದೇ, ಸಂಕ್ರಮ ಹುಂಕೃತ ಅಂತ ಹೇಳೋದಿಲ್ಲ, ಸಂಕ್ರಮ ಹುಂಕೃತ, ಪ್ರಳಯ ಕಾಲದಲ್ಲಿ ಹುಂಕಾರ ಮಾಡಿದವನು ಅಂತ ಅರ್ಥ. ಸಂಕ್ರಮ ಪ್ರತಿ ಸಂಕ್ರಮ ಗಚ್ಚ, ಪ್ರತಿ ಸಂಕ್ರಮಕ್ಕೆ ವಿಶೇಷ ಅರ್ಥ ಪ್ರತಿ ಲಯ ಮಾಡೋನು ನಾನೇ, ಪ್ರತಿ ಕಾಲದ ಸೃಷ್ಟಿ ಮಾಡೋನು ನಾನೇ. ಬ್ರಹ್ಮದೇವರು ಪ್ರತಿ ಕಾಲ ಸೃಷ್ಟಿ ಮಾಡೋದಿಲ್ಲ, ಈ ಕಲ್ಪದ ಮಾತ್ರ. ಪರಮಾತ್ಮ ಅವರೊಳಗಿದ್ದು ಪ್ರತಿ ಕಲ್ಪದಲ್ಲೂ ಮಾಡೋದು ಯಾರೋ, ಅದಕ್ಕೆ ಪ್ರತಿ ಪ್ರತಿಗೂ ಅನ್ವಯ ಮಾಡ್ಕೋಬೇಕು. ಹಾಂ, ಅದಕ್ಕೆ ಹೇಳ್ತೀವಿ, ಅದೇ ಶೋಕರೇ ಹೇಳಿದ್ದೀಗ. ಹಾಂ, ಸಂಕ್ರಮ ಹುಂತುರ ವಕ್ರ ಗತಿ ಉಕ್ತ, ಗತಿ ಭುಕ್ತಿ ಉತ್ಸರ್ಗ ಉಪಾದಾನ ಮಾನ ಆಮೇಲೆ ನಂದ ಸ್ಪರ್ಶ ಲಕ್ಷಣ ಆಸ್ವಾದ ಶೃತ್ಯವಘ್ರಾಣ ಮಹಂ ಸರ್ವೇಂದ್ರಿಯ ಸರ್ವೇಂದ್ರಿಯ ಇಂದ್ರಿಯಂ, ಎಲ್ಲ ಇಂದ್ರಿಯಗಳಿಗೂ ಇಂದ್ರಿಯ ಪ್ರದ ನಾನೇ ಅಂತ ಹೇಳ್ತಾರೆ. ಯಾವ್ಯಾವುದು? ಗತಿ ಓಡಾಡೋದು, ಉಕ್ತಿ ಮಾತಾಡೋದು, ಉತ್ಸರ್ಗ ವಿಸರ್ಜನೆ, ಅಪಾದಾನ ತೆಗೆದುಹಾಕೋದು, ಆಮೇಲೆ ಆಮೇಲೆ ಆನಂದ ಸಂತೋಷ ಪಡೋದು, ಸ್ಪರ್ಶ ಮುಟ್ಟೋದು, ಇವೆಲ್ಲ ಕೂಡ ಏನೇನಿದೆ. ಆಸ್ವಾದನ ನಾಲಿಗೆಗೆ, ಶ್ರುತಿ ಶ್ರವಣ, ಘ್ರಾಣ ಮೂಗಿಗೆ, ಎಲ್ಲ ಇಂದ್ರಿಯಗಳ ಇಂದ್ರಿಯ ಪ್ರದತ್ವ ನನಗಿದೆ ಅಂತ ಹೇಳ್ತಾರೆ. ಅದೇ ಯೋಂತಃ ಪ್ರವೇಶ ಬಂತಲ್ಲ, ಆ ಮಾತಿನ ಅರ್ಥ ಅದು. ಇದರಿಂದ ಇಂಡಿಯಾ ವರ್ಕ್ ಇಂದ್ರಿಯದ ವರ್ಕೇ ಮಾಡ್ತಾ ಇಲ್ಲ. ದೇವರ ಅನುಗ್ರಹ ಮಾಡಿದ ತಕ್ಷಣ ಏನಾಯ್ತು ಕೇಳಕ್ಕೆ ಶುರುವಾಯಿತು, ಬಿಟ್ಟ ತಕ್ಷಣ ಹೋಯ್ತು. ಸರ್ವೇಂದ್ರಿಯೇಂದ್ರಿಯಂ, ಸರ್ವ ಇಂದ್ರಿಯಗಳಿಗೆ ಇಂದ್ರಿಯತ್ವ ಪ್ರದನಾದವನು ನಾನೇ, ವಿಭೂತಿ ರೂಪ ಅದು. ಪೃಥಿವಿ ವಾಯು ರಾ ಇದರ ಈ ರೀತಿಯೆಲ್ಲ ಎಲ್ಲಿ ಹೇಳಿಲ್ಲ? ಭಗವದ್ಗೀತೆಯಲ್ಲಿ ಹೇಳಿಲ್ಲ, ಗೊತ್ತಾಯ್ತಾ? ಇಲ್ಲಿ ವಿಶೇಷವಾಗಿ ಹೇಳ್ತಾರೆ, ಗೊತ್ತಾಯ್ತಾ? ಅದು ಯಾವುದು? ಅದು ಓಡಿ ಬಾ ಇದರಲ್ಲಿ ಬಂದ ಐದನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಅಷ್ಟರಲ್ಲಿ ಇದ್ದೇನೆ ಅಂತ ತಾನಂತ ಜನರಲ್ಲಿ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾರೆ, ಅದು ವಿಶೇಷ. ಇಂದ್ರಿಯಗಳಿಗೆ ಇಂದ್ರಿಯತ್ವ ಕೊಡೋದು ನಾನೇನೆ. ಪೃಥಿವೀ ವಾಯುರಾಕಾಶ ಆಪೋ ಜ್ಯೋತಿರಹಂ ಮಹಾನ್ ವಿಕಾರ ಪುರುಷೋ ವ್ಯಕ್ತಂ ರಜಸತ್ವಂ ನಭ ಪರಃ ಅಹಮೇತತ್ ಪ್ರಸಂಖ್ಯಾನಂ ಜ್ಞಾನಂ ತತ್ವ ವಿನಿಶ್ಚಯ. ಇವಿಷ್ಟು ಕೂಡ ನನ್ನ ಸನ್ನಿಧಾನ ಅಂತ ಹೇಳ್ತಾರೆ. ಪೃಥಿವಿ, ಪೃಥಿವಿಯಲ್ಲಿ ವಿಭೂತಿ ರೂಪ, ಪೃಥಿವಿಯ ಗಂಧದಲ್ಲಿ ವಿಭೂತಿ ರೂಪ, ಮತ್ತೆ ಪೃಥಿವಿ ಪೃಥಿವಿ ಆಗಲಿಕ್ಕೆ ವಿಭೂತಿ ರೂಪ, ಗಂಧ ಗಂಧವಾಗಲಿಕ್ಕೆ ವಿಭೂತಿ ರೂಪ. ಅರ್ಥ ಆಯ್ತಾ? ನಮ್ಮಲ್ಲಿ ಸಿಂಪಲ್ ಅದು, ಗಂಧದ ಕೋಡ್ ಇಟ್ಟಿದ್ದಾನೆ ಅಷ್ಟೇ, ಗಂಧ ಬಂದಿಲ್ಲ. ಆದರೆ ಬೇರೆ ಕೋಡಿಗಿಂತ ಗಂಧದ ಕೋಡ ಯಾತಕ್ಕೆ ಬೇರೆ ಆಯಿತು ಅಂದರೆ ಗಂಧದ ವಿಭೂತಿ ರೂಪ ಇಟ್ಟಿದ್ದಾನೆ, ಆಮೇಲೆ ಅದನ್ನು ತೆಗೆದ, ಅವಾಗ ಏನಾಯ್ತು? ಆಗ ಸುವಾಸನೆ ಬಂತು, ಅಲ್ಲಿ ಮತ್ತೆ ಪರಮಾತ್ಮ ಪ್ರವೇಶ ಮಾಡ. ಇಲ್ಲದ್ರೆ ಹಾಗೆ ದಂಪಾಗಿರ್ತಿತ್ತು ಅದು. ಅದು ಹೊರಗೆ ಬರಲಕ್ಕೆ ಪರಮಾತ್ಮ ಕಾರಣನಾದ, ಗಂಧದಲ್ಲಿ ಅವನಿದ್ದಾನೆ. ಪೃಥಿವಿ ವಾಯುರಾಕಾಶ ವಿಕಾರ ಆಪೋ ಜ್ಯೋತಿರಹಂ ಮಹಾನ್ ವಿಕಾರ ಪುರುಷೋ ಅವ್ಯಕ್ತಂ ರಜಃ ಸತ್ವಂ ತಮಃ ಪರಃ ಎಲ್ಲದೂ ಕೂಡ ಅಹಮೇತತ್ ಪ್ರಸಂಖ್ಯಾನಂ ಜ್ಞಾನಂ ತತ್ವ ವಿನಿಶ್ಚಯ. ಜ್ಞಾನ ತತ್ವ ನಿಶ್ಚಯ ಎಲ್ಲದರಲ್ಲೂ ಕೂಡ ವಿಭೂತಿ ರೂಪ ಇದೆ ಅಂತ ಹೇಳ್ತಾನೆ. ಅದಿಷ್ಟು ನಾಳೆ ಕಂಟಿನ್ಯೂ ಮಾಡಿ. ನಾಳೆಗೆ ಅದು ಮುಗಿಯುತ್ತೆ ವಿಭೂತಿ ರೂಪ. ಇದರೊಳಗೆ ಆ ಮ್ಯಾಗ್ಝಿನ್ ಬಂದಿದೆ, ತಗೊಳಗಿದೆ, ಸಿಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ ಹರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ.